अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाक्षगुरुं भजे श्रीगुरुभ्यो नमः हरिः ओम् ಮುಂದೆ ಹೇಳುತ್ತಾರೆ ಚಕ್ರವರ್ತಿಯಾದವನ ಭಾಗ್ಯವೇ ಭಾಗ್ಯವಲ್ಲ. ಚಕ್ರವರ್ತಿಯಾಗಿದ್ರು ಕೂಡ ಅವರ ಭಾಗ್ಯ ಭಾಗ್ಯ ಅಂತ ಕರೆಸಿಕೊಳ್ಳಲ್ಲ. ಶಕ್ರಲೋಕದಲ್ಲಿದ್ದರೂ ಭಾಗ್ಯ ಭಾಗ್ಯವಲ್ಲ. ಯದ್ಯಪಿ ಇಂದ್ರದೇವರ ಲೋಕದಲ್ಲಿದ್ದರೆ ಅದನ್ನು ಭಾಗ್ಯ ಅಂತ ಕರೀತಾರೆ, ಅದರ ಭಾಗ್ಯ ಅಲ್ಲ. ವಕ್ರವಲ್ಲದವಂಗೆ ಅಜ್ಞಾನ ನಾಶವಿಲ್ಲ. ತುಂಬಾ ಒಳ್ಳೆ ಮಾತನ್ನು ಹೇಳ್ತಾರೆ. ವಕ್ರವಲ್ಲದವಂಗೆ ಅಜ್ಞಾನ ನಾಶವಿಲ್ಲ. ನಾವು ವಕ್ರ ಆಗ್ಬೇಕಂತೆ, ವಕ್ರ ಆದರೆ ಅಜ್ಞಾನ ನಾಶ ಆಗುತ್ತೆ. ವಕ್ರ ಆಗೋದು ಅಂದ್ರೆ ಬಗ್ಗೋದು, ಸೀದ ಹೀಗೆ ತಲೆ ತಗ್ಗಿಸದೇ ಇದ್ರೆ ಆಗಲ್ಲ. ಅದಕ್ಕೆ ಭಗವಂತನಿಗೆ ಸಜ್ಜನರಿಗೆ ತಲೆ ಬಾಗಬೇಕು. ಬಾಗದಿದ್ರೆ, ಅಹಂಕಾರ ಬಿಡದಿದ್ರೆ ನಮಗೆ ಅಜ್ಞಾನ ನಾಶ ಆಗಲ್ಲ. ಅಂದರೆ ತಲೆ ಸೆಡದೇ ಇದ್ರೆ ಕೆಲವೊಮ್ಮೆ ಆಗುತ್ತೆ, ಶರೀರ ವಕ್ರ ಆಗುತ್ತೆ, ಬುದ್ಧಿ ಸೆಡದೇ ಇರುತ್ತೆ, ಬುದ್ಧಿ ಅಹಂಕಾರ ಬಿಡೋದೇ ಇಲ್ಲ. ಅಂಥ ಕಾಲಕ್ಕೆ ಶರೀರ ಬಗ್ಗಿದ್ದಕ್ಕೆ ಆಚೆಯಿಂದ ತಿಳುವಳಿಕೆ ಬಂದರೂ ಕೂಡ, ಶರೀರ ಬಗ್ಗಿದ್ದಕ್ಕೆ ಗುರುಗಳಿಂದ ಉಪದೇಶ ಬಂದರೂ ಕೂಡ ಅವ್ರಿಗೆ ಗೊತ್ತಾಗಲ್ಲ, ಪಾಪ ನಮಸ್ಕಾರ ಮಾಡಿದ್ದಾನೆ ಬಂದಿದ್ದಾನೆ ಇರಲಿ ಅಂತ ಹೇಳ್ತಾರೆ. ಒಳಗೆ ಅಹಂಕಾರ ಕೂತ್ಕೊಂಡಿದ್ರೆ ಬಂದ ಜ್ಞಾನ ಇವನ ಅಜ್ಞಾನ ನಾಶ ಮಾಡಲ್ಲ, ತಿಳುವಳಿಕೆ ಬಂದಂತೆ ಇರುತ್ತೆ. ಬೇಕಾದ್ರೆ ಚರ್ಚೆಗೆ ಹರಟೆಗೆ ಅದಕ್ಕಿದಕ್ಕೂ ಬೇಕಾದ್ರೂ ಉಪಯೋಗ ಆಗುತ್ತೆ. ಒಳ ಮನಸ್ಸಿನಿಂದ ಹರಿಯ ಕಡೆ ಹೋಗಲಿಕ್ಕೆ ಉಪಕಾರ ಮಾಡಲ್ಲ. ಯಾವಾಗ ಒಳಗೆ ಅಹಂಕಾರ ಬಿಡದಿದ್ರೆ. ವಕ್ರವಲ್ಲದವಂಗೆ ಅಜ್ಞಾನ ನಾಶವಿಲ್ಲ. ಶುಕ್ರ ಶಿಷ್ಯರ ಬುದ್ಧಿಯಿಂದಲೇ ನಡೆದು ಹೀನ ಕ್ರಮದಲ್ಲಿ ಬಾಳಿ ಬದುಕುವನು. ಜ್ಞಾನಿಗಳಾದವರಿಗೆ ಶಿರವಾಗಿ ನಮಸ್ಕಾರ ಮಾಡದಿದ್ರೆ ಅವ ಹೇಗಿರ್ತಾನೆ ಅಂದ್ರೆ, ಶುಕ್ರ ಶಿಷ್ಯರ ಬುದ್ಧಿಯಿಂದಲೇ ನಡೆದು. ದೈತ್ಯರು, ಶುಕ್ರ ಶಿಷ್ಯರು ದೈತ್ಯರು, ದೈತ್ಯರ ಬುದ್ಧಿ ನಮಗೆ ಬಂದೇ ಬಿಡುತ್ತೆ. ಯಾಕ್ರಿ ಬರುತ್ತೆ, ನಮ್ಗೆ ಒಳ್ಳೆ ಬುದ್ಧಿ ಇರುತ್ತಲ್ಲ ಅಂದ್ರೆ ಹೇಳ್ತಾರೆ. ಭಗವಂತನಿಗೆ ಭಗವದ್ ಭಕ್ತರಿಗೆ ಯಾರ ತಲೆ ಬಾಗಲ್ಲ ಅವಾಗ ದೇವತೆಗಳು ಸರಿದು ಬಿಡುತ್ತಾರೆ, ದೇವತೆಗಳು ಸರಿದು ಬಿಡುತ್ತಾರೆ. ದೈತ್ಯರದ್ದೇ ಪ್ರಭಾವ ಬರುತ್ತೆ. ಅವಾಗ ದೈತ್ಯರ ಪ್ರಭಾವದಿಂದ ಕೂಡಿದ ತತ್ವಾಭಿಮಾನಿ ಅಸುರರ ಒತ್ತಡದಿಂದ ಕೂಡಿದ ಬುದ್ಧಿ ನಮಗೆ ಬರುತ್ತೆ. ಅದಕ್ಕೆ ದೈತ್ಯ ಬುದ್ಧಿಯಿಂದಲೇ ನಡೆದು, ಶುಕ್ರ ಶಿಷ್ಯರ ಬುದ್ಧಿಯಿಂದಲೇ ನಡೆದು ಹೀನ ಕ್ರಮದಲ್ಲಿ ಬಾಳಿ ಬದುಕುವನು. ಹೀನ ಕ್ರಮದಲ್ಲಿ ಬದುಕ್ತಾನೆ. ಅಕ್ರೂರರಾದ ಹರಿದಾಸರ ಪಾದಧೂಳಿ ಸುಕೃತವಾದರೂ ಮಸ್ತಕದಲ್ಲಿ ಧರಿಸಿ, ಸುಕೃತ ಪಡೆಯದಿದ್ದವಗೆ ಇದೇ ನಿಜ. ಕ್ರೂರರಲ್ಲದೆ, ಕ್ರೂರರಲ್ಲ ಅಂತ ಯಾರು, ಶ್ರೀಹರಿದಾಸರು. ಅಕ್ರೂರರು ಕ್ರೌರ್ಯ ಅಂದ್ರೆ ಏನು, ಕ್ರೂರತನ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಇನ್ನೊಬ್ಬರು ತಪ್ಪಾದ ಹಾದಿಯಲ್ಲಿ ಹೋಗ್ತಾ ಇದ್ರೆ, ಅವರಲ್ಲಿ ಅಜ್ಞಾನ ಇದ್ರೆ ಅದನ್ನ ಬಳಸಿಕೊಂಡು ಅವರನ್ನ ತಪ್ಪಾದ ಹಾದಿಗೆ ತಳ್ಳಿ ಆನಂದ ಪಡುವುದೇ ಕ್ರೌರ್ಯ. ಚೂರಿ ಹಾಕೋದು ಬಹಳ ಕಡಿಮೆ ಕ್ರೌರ್ಯ. ಇನ್ನೊಬ್ಬರು ತಪ್ಪಾದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ, ಅವರನ್ನ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬರಬೇಕೆಂಬ ಹಂಬಲವನ್ನು ಬಿಟ್ಟು ಬಿಟ್ರೆ ಸಾಕು, ನಮ್ಮಲ್ಲಿ ಕ್ರೌರ್ಯ ಬಂತು ಅಂತ ಅರ್ಥ. ಅದಕ್ಕೆ ದಾಸರು ಹೇಗಿರ್ತಾರೆ ಅಂದ್ರೆ, ಸಜ್ಜನರಾದವರು ಯಾರಾದರೂ ಸರಿ ಬೇರೆ ತಮ್ಮ ಭಗವಂತನ ಚಿಂತನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ, ಅಯ್ಯೋ ಅಂತ ಬರಗುತ್ತಂತೆ. ಯಾಕೆ ನಾನಿಷ್ಟು ಕಷ್ಟಪಡ್ತಾ ಇದ್ದೇನೆ, ಅವರು ಇನ್ನ ಎಷ್ಟು ಪಡಬೇಕು, ಒಬ್ಬ ಹರಿಯೇ ಉದ್ಧಾರ ಮಾಡುವಂತ ಉದ್ಗಾರ ಬರುತ್ತೆ. ಅಕ್ರೂರರಾದ ಹರಿದಾಸರ ಪಾದ ಧೂಳಿ ಸುಕೃತವಾದರು, ಸುಕೃತ ಆದರು ಅಂದ್ರೆ ಇಲ್ಲಿ ಸ್ವಲ್ಪ ಆದರು, ಮಸ್ತಕದಲ್ಲಿ ಧರಿಸಿ ಸುಕೃತ ಪಡೆಯದಿದ್ದವಗೆ, ಸುಕೃತ ಅಂದ್ರೆ ಪುಣ್ಯ, ಪುಣ್ಯ ಪಡೆಯದಿದ್ದವಗೆ ಇದೇ ನಿಜ ಎಂದು ಹೀನ ಕ್ರಮದಲ್ಲಿ ದೈತ್ಯರಿಗೆ ತುತ್ತಾಗಿ ಬದುಕ್ತಾನೆ. ಈ ಕೃತಿ ಹೊಸದಲ್ಲ, ಮುನ್ನಿನ ಪಿರಿಯರು ಸುಕೃಪೆಯಿಂದಲೇ ಸರ್ವದಾ ಪೇಳಿಪ್ಪರು. ಇದೇ ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಹಿಂದಿನ ಜ್ಞಾನಿಗಳೆಲ್ಲ ಇದನ್ನೇ ಹೇಳಿದ್ದಾರಯ್ಯ. ಚಕ್ರಧರನು ತಾನೇ ವಿಪ್ರರ ಮನ್ನಿಸಿಪ್ಪ, ವಿಕ್ರಮದಿಂದಲೇ ನಡೆದವಗೆ ಸುಖವಿಲ್ಲ. ಬ್ರಾಹ್ಮಣರು ಜ್ಞಾನಿಗರು ಬಂದಾಗ ಅಹಂಕಾರದಿಂದ ನಡೆದವನಿಗೆ ಸುಖ ಇಲ್ಲ. ಶ್ರೀಹರಿ ತಾನೇ ನಿಯಮಿಸಿಪ್ಪ, ತಾನೇ ಬ್ರಾಹ್ಮಣರು ಬಂದರೆ ಅವರ ಪಾದ ಪ್ರಕ್ಷಾಳನ ಮಾಡಿ ಕೊನೆಗೆ ಅವರ ಭೋಜನಾದಿಗಳಾದ ಮೇಲೆ ಕಾಲು ಒತ್ತತಾ ಅವರನ್ನ ಏನು ವಿಶೇಷವಾಗಿ ಉಪಚಾರ ಮಾಡಿದ ಅಂತ ಬರುತ್ತೆ ಕೃಷ್ಣನ ಕಥೆಯಲ್ಲಿ. ನಕ್ರ ಭಂಜನ ಸಿರಿ ವಿಜಯ ವಿಠಲನ್ನ ಪಾದ ಕ್ರಾಂತನಾದವನ ಪೊಂದು ನಿರುತ ಪೊಂದು. ನಕ್ರಭಂಜನ ಮೊಸಳೆಯನ್ನ ಕತ್ತರಿಸಿದ ಶ್ರೀಹರಿ. ನೋಡಿ ಆ ಶಬ್ದವನ್ನು ಚೆನ್ನಾಗಿ ಹಾಕ್ತಾರೆ. ನಕ್ರಭಂಜನ ಅಂದ್ರೆ ಯಾರು ಬಂದದ್ದು? ಗಂಧರ್ವ. ಯಾರು? ಹೂಹೂ ನಾಮಕ ಗಂಧರ್ವ. ಯಾಕೆ ಹಾಗಾದ್ರು ಅಂದ್ರೆ ದೇವಲ ಋಷಿಗಳು ಅರ್ಘ್ಯವನ್ನ ಬಿಡತಾ ಇರುವ ಕಾಲಕ್ಕೆ ನೀರಲ್ಲಿ ಹೋಗಿ ಮೊಸಳೆಯಂತೆ ಸೆಳೆದರು. ಅಂದ್ರೆ ದೊಡ್ಡವರ ತಂಟೆಗೆ ಹೋದಕ್ಕೆ ಹೀಗಾಯಿತು, ಅದಕ್ಕೆ ಆ ಭಗವಂತನ ಅನುಗ್ರಹ ಮಾಡಿದ ನಕ್ರಭಂಜನನಾಗಿ ಆ ರೀತಿಯಲ್ಲಿ ಅಂಥ ಶ್ರೀಹರಿಯನ್ನು ಚಿಂತನೆ ಮಾಡಿ. ಇಲ್ಲಿ ಬರುತ್ತೇನು, ಸರಿಯಪ್ಪ ನೀವೇನು ಹೇಳಿದ್ರಿ ದೊಡ್ಡವರಿಗೆ ಅವಜ್ಞ ಮಾಡಬಾರದು ಅಂತ ಹೇಳಿದ್ದೀರಾ. ನಮ್ಮ ಪ್ರಾರಂಭದಲ್ಲಿ ಕೂತಿದ್ರೆ ನಾವು ಏನಾದರೂ ಕಳ್ಕೊಳ್ಳಿಕ್ಕಾಗುತ್ತಾ? ಅದನ್ನ ನಮ್ಮ ಕರ್ಮದಲ್ಲೇ ಕೂತಿದ್ರೆ, ಅದಕ್ಕೆ ಹೇಳ್ತಾರೆ ನಮ್ಮ ಕರ್ಮದಲ್ಲೇ ಕೂತಿದ್ದು ಅದು ಹೋಗಲ್ಲ ಅಂತಿದ್ರೆ ಸ್ವಾಮಿಯವರ ಊಸೆ ನಮ್ಮ ತಲೆಗೆ ತರಿಸಲ್ಲ. ಒಂದು ವೇಳೆ ಸ್ವಾಮಿಗೆ ಆ ಪ್ರಾರಬ್ಧ ಕರ್ಮದ ಸುಳಿವು ಕೊಟ್ಟಂತೆ ಕೊಟ್ಟು ಕತ್ತರಿಸಿ ಹಾಕಬೇಕು ಅಂತ ದೇವರ ಸಂಕಲ್ಪಕ್ಕಿದ್ರೆ ಇದೆಲ್ಲ ಕೇಳುವಂತೆ ಮಾಡುತ್ತಾನಂತೆ. ಏನು ಮಾಡುತ್ತಾನೆ ಸ್ವಾಮಿ? ಇದು ಬಿಡಿಸೋ, ಒಂದು ವೇಳೆ ಇದ್ರೆ ದೊಡ್ಡವರಿಗೇನಾದ್ರೂ ನನ್ನಿಂದ ಅವಜ್ಞೆ ಆಗೋಸತೆ ಇದ್ರೆ ಬಿಡಿಸೋ ಅಂತ ಕೇಳಿಕೊಳ್ಳುವಂತೆ ಮಾಡಿ ಅದರಿಂದ ಕಳೀತಾನೆ. ಅವಾಗೇನಾಗುತ್ತೆ, ಏನಂತ ಕೇಳಬೇಕು ದೇವರನ್ನ? ನಕ್ರಭಂಜನ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ವಕ್ರತನವನ್ನು ಕಳೆಯುತ್ತಾನೆ. ಅದರಿಂದ ನಕ್ರಭಂಜನ ಸಿರಿ ವಿಜಯ ವಿಠಲನ್ನ ಪದಾಕ್ರಾಂತನಾದವನ, ದೇವರ ಪಾದವನ್ನ ವಿಶೇಷವಾಗಿ ಹಿಡಿದಿರಬೇಕಂತೆ. ಆಮೇಲೆ ತುಂಬಾ ಚೆನ್ನಾಗಿರ್ತಾರೆ, ಪದಾಕ್ರಾಂತನಾಗಿರುವುದು ಅಂದ್ರೆ ದೇವರ ಸ್ಮರಣೆ ಮಾಡುತ್ತಾ ಈ ಸಂಸಾರದಲ್ಲಿ ಎಲ್ಲ ಬೇಡ ಅಂತ ದೇವರನ್ನೇ ಚಿಂತನೆ ಮಾಡ್ತಾ ಇದ್ರೂ ಕೂಡ ದೇವರ ಪಾದಾಕ್ರಾಂತನಾದವ ಅಂತ ಕರೆಯಲ್ಲ. ಯಾವಾಗ ಕರೀತಾರೆ ಅಂದ್ರೆ ಅಷ್ಟು ದೇವರ ಪಾದ ಚಿಂತನೆ ಮಾಡುವಾಗ ನೀನೇ ಮಾಡಿ ಮಾಡಿಸ್ತಾ ಇದ್ದೀಯ ಎಂಬ ಎಚ್ಚರ ಇಲ್ಲದೆ ನಾನಿನ್ನ ಕಾಲು ಹಿಡಿದೆ ನೀನನ್ನು ಉದ್ಧಾರ ಮಾಡುವಂತ ಆ ದೇವರ ಪಾದ ಹಿಡಿಯುವುದರಲ್ಲೂ ಕೂಡ ನಾ ಹಿಡಿದೆ ಅಂತ ಅಹಂಕಾರ ತೋರಿದರೆ ದೇವ ಉದ್ಧಾರ ಮಾಡಲ್ಲ. ಇದನ್ನೇ ಪ್ರಹ್ಲಾದರಾಜರ ಮಾತು ನಮ್ಮ ಜೀವನದಲ್ಲಿ ದೊಡ್ಡ ವಜ್ರದ್ದು ಕೊಟ್ಟರುವರು. ವಿಪ್ರಾತ್ ದ್ವಿಷಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಸುಪಚಂ ವರಿಷ್ಠಂ ಮನ್ಯೇ. ಅರವಿಂದನಾಭನ ಪಾದಾರವಿಂದಕ್ಕೆ ವಿಮುಖನಾದ ಬ್ರಾಹ್ಮಣನಿಗಿಂತ ಚಂಡಾಲ ಶ್ರೇಷ್ಠ ಅಂದ್ರು. ಅಂದ್ರೆ ಬ್ರಾಹ್ಮಣ ಅಂತ ಕರಿತೀರಲ್ಲ ಅಂದ್ರೆ ಮಾಮೂಲು ಬ್ರಾಹ್ಮಣ ಅಲ್ಲ, ದ್ವಿಷಗುಣಯುತ, ಹನ್ನೆರಡು ಗುಣಗಳಿವೆ ಆ ಬ್ರಾಹ್ಮಣನಲ್ಲಿ ಅಂತಂದ್ರು. ಇವೆ ಅಂತ ಹೋಗ್ತಾ ಇದ್ದಾರೆ. ಆ ಹನ್ನೆರಡು ಗುಣಗಳಿದ್ರೂ ಕೂಡ ದೇವರಿಗೆ ವಿಮುಖ ಅಲ್ಲ. ಹನ್ನೆರಡು ಗುಣಗಳಲ್ಲಿ ಒಂದು ಗುಣ ಯಾವುದು? ಶಮ. ಶಮ ಅಂದ್ರೆ ದೇವರಲ್ಲೇ ಮನಸ್ಸಿಡೋದು. ಅಂದ್ರೆ ಬ್ರಾಹ್ಮಣ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಇನ್ಯಾವುದು ಚಿಂತನೆ ಮಾಡ್ತಾ ಇಲ್ಲ, ಆದರೂ ದೇವರಿಗೆ ವಿಮುಖ ಅಂದ್ರು. ಅದು ಹೇಗೆ ಸಾಧ್ಯ? ದೇವರಲ್ಲೇ ಮನಸ್ಸಿಟ್ಟು ದೇವರ ವಿಮುಖ ಹೇಗಾಗ್ತಾನೆ ಅಂದ್ರೆ ದೇವರಲ್ಲೇ ಮನಸ್ಸಿಟ್ಟಿದ್ರು ಕೂಡ ನಾ ಮನಸ್ಸಿಟ್ಟೆ ಅಂತ ಅಹಂಕಾರದಿಂದ ಇಟ್ಟ. ದೇವರಲ್ಲೇ ಇಟ್ಟರು ಕೂಡ ದೇವರಿಗೆ ವಿಮುಖನಾದ ಅಂತರ್ಥ. ಹಾಗಾದ್ರೆ ಶ್ರೀಹರಿಯ ಪದಾಕ್ರಾಂತನಾಗುವುದು ಅಂದರೆ ಏನು ಮಾಡಿದ್ರು ಅವನೇ ಮಾಡಿಸಿದ ಎಂಬ ಎಚ್ಚರ ನಮಗೆ ಸಕಲ ಕರ್ಮಗಳಲ್ಲಿ ಬರ್ತಾ ಇರಬೇಕು. ಇಲ್ಲ ಹೋಯ್ತು ಅಂತ ಅಂಥ ಬುದ್ಧಿ ನಮಗೆ ಬರಬೇಕಾ? ಹಾಗೆ ಭಗವಂತನ ಸದಾ ಚಿಂತನೆ ಮಾಡುತ್ತಾ, ದೇವರು ಚಿಂತನೆ ಮಾಡಲಿಕ್ಕೆ ಹೊರಟಾಗ ದೇವರೇ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ನೆನಪು ಹೋಗಿಬಿಡ್ತಾ ಇರುತ್ತೆ. ಕರ್ಮಾನುಸಾರವಾಗಿ ಪುನಃ ಪುನಃ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿ 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 ಸತತ ಎಲ್ಲ ಕಾರ್ಯಗಳಾಗುವಾಗ ಶ್ರೀಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ, ಅದು ಕಟ್ಟೆಚ್ಚರದಿಂದ ಬದುಕುವಂತಹ ವ್ಯಕ್ತಿ ಇದು ಬಿಟ್ಟರೆ ಆಯಿತು ನನ್ನ ಕಥೆ ಅಂತ ಆ ರೀತಿಯಾಗಿ ಎಚ್ಚರದಿಂದ ಇರುವ ವ್ಯಕ್ತಿ ಯಾರಿರ್ತಾರೆ ಅವರನ್ನು ನಾವು ಹೊಂದಿದರೆ ನಮಗೂ ಆ ಎಚ್ಚರ ಬಂದೀತು. ಅದಕ್ಕೆ ಗುರುಗಳು ಅಂದ್ರೆ ಯಾರು ಅವರ ಲಕ್ಷಣ ಹೇಳಿದರು ಅಂದ್ರೆ ಯಾರಾದರೆ ಸತತ ಶ್ರೀಹರಿ ಪಾದವನ್ನ ಚಿಂತನೆ ಮಾಡುತ್ತಾ ಶ್ರೀಹರಿಯೇ ನನ್ನ ಸಕಲ ಕರ್ಮಗಳಿಗೆ ನಿಯಾಮಕ, ಅವನೇ ತತ್ವಾಭಿಮಾನಿಗಳ ಮೂಲಕ ಸಕಲ ಕಾರ್ಯಗಳನ್ನ ಸರ್ವದಾ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಸದಾ ಆದಷ್ಟು ಸದಾ ಕಾಲ ಯಾರಿಗಿರುತ್ತೋ ಅಂಥವರನ್ನ ಗುರುಗಳು ಅಂತ ಬರೆದು ಇನ್ನು ಹೇಳುತ್ತಾರೆ. ವಾಸುದೇವನ ನಿಜ ದಾಸನ್ನ ಮನ್ನಿಸದೆ ದ್ವೇಷ ಮಾಡಿದವನ ಕ್ಲೇಶಕ್ಕೆ ಕಡೆಯಿಲ್ಲ. ಶ್ರೀಹರಿಯ ನಿಜದಾಸ ಆದವ, ನಿಜದಾಸ ಅಂದರೆ ಶ್ರೀಹರಿಯ ಸ್ವಾತಂತ್ರ್ಯ, ತನ್ನ ಅಸ್ವಾತಂತ್ರ್ಯ ಜ್ಞಾನ ಸದಾ ಎಚ್ಚರಪೂರ್ವಕ ಭಗವಂತನ ಶರಣಾಗತನಾದವನಿಗೆ ಅಂಥ ದಾಸನ್ನ ಮನ್ನಿಸದೆ ದ್ವೇಷ ಮಾಡಿದರೆ ಅವರ ಕ್ಲೇಶಕ್ಕೆ ಕಡೆಯಿಲ್ಲ. ದೇಶದೊಳಗೆ ಇದನ್ನೇ ಎಚ್ಚತ್ತು ನಡೆದರೆ ಎಸೇಸು ಜನ್ಮಕ್ಕೆ ಎಳ್ಳಿನಿತು ಕೇಳಿಲ್ಲ. ಇದೇ ನಾವು ವಿಶೇಷದಲ್ಲಿ ಆ ಬ್ರಾಹ್ಮಣರು ಕಂಡಾಗ, ಜ್ಞಾನಿಗಳು ಕಂಡಾಗ ಎಚ್ಚತ್ತು ನಡೆದರೆ ಯಾವ ಜನ್ಮ ಬರಲಿ ನಮಗೆ ಯಾವ ಕೇಳಿಲ್ಲ, ಎಳ್ಳಿನಿತು ಕೇಳಿಲ್ಲ. ಲೇಸಾಗಿ ತಿಳಿವುದು ಸಿದ್ಧಾಂತ ಬಲ್ಲವರು ಸೂಸುವ ಭವಾಂಬುಧಿ ನಿಮಿಷ ಮಾತ್ರದಲ್ಲಿ ಜಯಿಸಬೇಕಾದರೆ ಬಹು ಪ್ರಯಾಸವಿಲ್ಲ. ಏನು ಸಂಸಾರ, ಭೀಕರವಾದ ತರಂಗಗಳು ಬರ್ತಾ ಇರುತ್ತೆ. ಮಾಮೂಲು ನದಿಯಲ್ಲಿ ದೋಣಿ ಹಾಕೊಂಡು ಹೋಗ್ತಾ ಇರ್ತಾರೆ, ಚೂರು ಪ್ರವಾಹ ಜಾಸ್ತಿ ಆದ ಕೂಡಲೇ ಹಾಕಲ್ಲ ಅಂಬಿಗರು, ಏ ನಮಗಾಗಲ್ಲ ನಾವು ಹಾಕಲ್ಲ ಅಂದ್ಬಿಡ್ತಾರೆ. ಅಂಥದ್ದು ಸಮುದ್ರದಲ್ಲಿ ಭೀಕರವಾದ ಆಟು ಪೋಟು ಹೇಳ್ತಾ ಇದ್ರೆ ಅಂಥ ಕಾಲಕ್ಕೆ ಸಮುದ್ರದಲ್ಲಿ ಯಾರಾದರೂ ನಾವೇ ಹಾಕೊಂಡು ಹೋಗ್ತಾರ? ಎಂಥವರು ಬಿದ್ದು ಹೋಗ್ತಾರೆ. ಅದಕ್ಕೆ ಈ ವಾತಾವರಣ ಎಚ್ಚರಿಕೆ ಕೊಡ್ತಾ ಇರ್ತಾರೆ ಟಿವಿಗಳಲ್ಲಿ ಕೊಡೋ ಕಾಲಕ್ಕೆ, ಸ್ವಲ್ಪ ಸಮುದ್ರದಲ್ಲಿ ಸರಿಯಾದ ವಾತಾವರಣವಿಲ್ಲ, ಅದಕ್ಕೆ ಸಮುದ್ರಕ್ಕೆ ಈ ಮೀನುಗಳನ್ನು ಹಿಡಿಲಿಕ್ಕೆ ಹೋಗೋರೆಲ್ಲ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾತ್ರೆ ಹೋಗ್ಬಾರ್ದು, ಹೋಗ್ರಿ ಮತ್ತೆ ಬರಲ್ಲ ಅಂತ ಅರ್ಥ ಅಷ್ಟೇ. ಹೌದ್ ತಾನೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಸೂಸುವ ಭವಾಂಬುಧಿ ನಿಮಿಷ ಮಾತ್ರದಲ್ಲಿ ಜಯಿಸಬೇಕಾದರೆ ಆ ಸಮುದ್ರವೇ ಹಾಗಿದ್ರೆ ಈ ಸಮುದ್ರ ಅಂತೂ ಯಾವಾಗೂ ಕಡಿಮೆ ಆಗೋದೇ ಇಲ್ಲ. ಅದು ಚೂರು ಯಾವಾಗೋ ಒಮ್ಮೆ ಹಾಗೆ ಬರುತ್ತೆ, ಮಿಕ್ಕ ಕಾಲಕ್ಕೆ ಚೂರು ಕಡಿಮೆ ಆಗಿರುತ್ತೆ. ಸಂಸಾರದಲ್ಲೂ ಭೀಕರ ಭೀಕರ ಆಗ್ತಾ ಇರುತ್ತೆ. ಏನ್ರಿ ಭೀಕರ, ಚೆನ್ನಾಗಿ ಇದೀವಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದೀವಿ, ಆ ಬಾಡಿಗಳು ಚೆನ್ನಾಗಿದ್ದೀವಲ್ಲ. ಆದ್ರೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆಯೋ, ಏನಾಗ್ತಾ ಇದೆಯೋ. ಒಂದು ಸಲ ದಿನಾಗೂ ನಾವು ಮಾಡೋ ಕರ್ಮಗಳಿಗೆ ಎಷ್ಟೆಷ್ಟು ರಿವರ್ಸ್ ಆಗ್ತಾ ಇದೆ, ಏನೇನಾಗ್ತಾ ಇದೆ ಎಂಬುದು ಒಂದು ವೇಳೆ ಟಿವಿಯಲ್ಲಿ ಕಾಣಿಸಿದಂತೆ ದೇವರು ಕಾಣಿಸೋ ವ್ಯವಸ್ಥೆ ಮಾಡಿದ್ದಿದ್ರೆ ಅಪ್ಪ ನಾನು ನಾವು ಹೀಗಿರ್ತಾ ಇದ್ದಿಲ್ಲ. ಯಪ್ಪ ಅಂತ ಓಡ್ತಾ ಇದ್ವಿ, ಅದೇನೂ ಕಾಣಿಸ್ತಾ ಇಲ್ಲ, ಸೈಲೆಂಟಾಗಿ ಹೊರಟೋಗ್ತಾ ಇದೆ. ನಾವು ಮಾಡಿದ ಕರ್ಮಗಳಿಗೆ ಫಲಗಳೆಲ್ಲ ಕೊಡ್ತಾ ಇವೆ, ಮುಂದೆ ಕಾದಿವೆ, ಅದೇನೂ ಗೊತ್ತಿಲ್ಲ, ಗ್ರಾಂತವಾಗಿ ಹೊರಟೋಗ್ತಾ ಇದೀವಿ. ಅಲ್ಲಿ ಕಾಯ್ದ್ರೆ ಗೊತ್ತಾಗುತ್ತೆ. ಹೇಳ್ತಾರೆ, ಸೂಸುವ ಭವಾಂಬುಧಿ ನಿಮಿಷ ಮಾತ್ರದಲ್ಲಿ ಜಯಿಸಬೇಕಾದರೆ, ನಿಮಿಷದಲ್ಲಿ ಇದನ್ನು ಗೆದ್ದು ಬಿಡಬೇಕಾದರೆ ಬಹು ಪ್ರಯಾಸವಿಲ್ಲ. ಏನಂಥ ಪರಿ, ಏನ್ ಬೇಕಾಗಿಲ್ಲಪ್ಪ. ಹೇಳ್ತಾರೆ, ಸಾಸಿರ ಬಗೆಯಿಂದ ಸುಲಭ ಮಾರ್ಗವ ಕೇಳಿ, ಸಾವಿರಾರು ಮಾರ್ಗಗಳಿರಬಹುದು,
ಆದರೆ ಸುಲಭ ಮಾರ್ಗ ಹೇಳಿಕೊಡ್ತೇನೆ ನೋಡಿ. ಭೂಸುರ ಪಾದದಲ್ಲಿ ನಿಷ್ಠೆಯಲ್ಲಿ ಮಂದಹಾಸನಾಗಿದ್ದು ಬಗಿದ್ದು ಭಗುತಿಯನ್ನು ತೊರೆಯದೆ ತೋಷವ ತಾಳಿದವಗೆ ಘನ ಕಠಿಣ ತಾರಕ ಭೂಷಣ ಅವಗದೆ ಅನ್ಯೋಪಾಯವಿಲ್ಲ ಹೇಳ್ತಾರೆ. ಭೂಸುರ ಪಾದದಲ್ಲಿ ಭೂಮಿಯಲ್ಲಿ ಸುರರು ಬ್ರಾಹ್ಮಣರು ಅಂದ್ರೆ ಅದಕ್ಕೆ ಹೇಳ್ತಾರೆ ಭೂಸುರರು ಬ್ರಾಹ್ಮಣರು ಅಂದ್ರೆ ಭೂಮಿಯಲ್ಲಿ ದೇವತೆಗಳಂತೆ ಇರುವವರು ಯಾರು ಅಂದ್ರೆ ಈ ಚಿಂತನೆ ಮಾಡುವವರು ಅಂತ ದಾಸರಾಗಿ ಹೇಳುತ್ತಾರೆ. ಸದಾ ಸರ್ವತ್ರ ತಮ್ಮ ಶರೀರದಲ್ಲಿ ಇಂದ್ರಿಯಗಳಲ್ಲಿ ಭಗವಂತನ ವ್ಯಾಪಾರವನ್ನ ಚಿಂತನೆ ಮಾಡುವವರು ದೇವತೆಗಳೇ ಸಂಶಯವಿಲ್ಲ ಅಂತ ಹೇಳಿಬಿಡುತ್ತಾರೆ. ಅಂದರೆ ಭೂಲೋಕದಲ್ಲಿ ಭಗವಂತನ ಸದಾ ಚಿಂತನೆ ಮಾಡುತ್ತಾ ಇದ್ರೆ ಅವರು ದೇವತಾಪ್ರಾಯರಾಗಿರ್ತಾರೆ, ಅದಕ್ಕೆ ಭೂಸುರರು ಅಂತ ಕರೆದದ್ದು. ಅಂತಹ ಭೂಸುರರಿದ್ದಾಗ ಅವರ ಪಾದದಲ್ಲಿ ನಿಷ್ಠೆಯಲ್ಲಿ ಮಂದಹಾಸನಾಗಿದ್ದು ಅದಕ್ಕೆ ಅವರ ಪಾದದಲ್ಲಿ ನಿಷ್ಠೆಯಿಂದಿರಬೇಕು, ಹೊರಗೆ ನಿಷ್ಠೆ ಅಲ್ಲ, ಒಳಗೂ ಇರಬೇಕು, ಸಂಶಯ ಬರಬಾರದು. ಹಾಗೇ ಅವರಲ್ಲಿದ್ದುಕೊಂಡು ಭಕುತಿಯನ್ನು ತೊರೆಯದೆ ಅವರಲ್ಲಿ ನಮಗೆ ಏನಾಗ್ತಾ ಇರುತ್ತೆ ಅಂದರೆ ಇದು ಸಾಮಾನ್ಯ. ಒಮ್ಮೆ ಯಾರನ್ನ ಕಂಡಾಗ ಭಕ್ತಿ ಬಹಳ ಜಾಸ್ತಿ ಬಂದ್ಬಿಡುತ್ತೆ, ಸಮುದ್ರಕ್ಕಿಂತ ಜಾಸ್ತಿ ಬಂದ್ಬಿಡ್ತಾ ಇರುತ್ತೆ, ಏನವರು ತಡಿಲಿಕ್ಕಾಗಲ್ಲ ಅಂತ ಭಕ್ತಿ ತೋರ್ಬಿಡ್ತಾ ಇರ್ತೀವಿ. ಮತ್ತ ಮಾರನೇ ಕ್ಷಣ ಸಮುದ್ರದ ತರೆಯಂತೆ ಥಟ್ ಅಂತ ಬಿದ್ದೋಗಿರುತ್ತೆ, ಮುಖವೇ ತೊರೆದೇ ಹೋಗ್ತಾ ಇರ್ತೀವಿ. ಹಾಗೆ ಮಾಡಬೇಡಿ, ಅದಕ್ಕೆ ಭಕುತಿಯನ್ನು ತೊರೆಯದೆ ಏಕಪ್ರಕಾರ ಭಕ್ತಿ ಇರಬೇಕಂತೆ. ಭಕುತಿಯನ್ನು ತೊರೆಯದೆ ತೋಷವ ತಾಳಿದವಗೆ ಸಂತೋಷವ ತಾಳಿದವಗೆ ಅಂದ್ರೆ ಸಂತೋಷವ ತಾಳಿದವಗೆ ಬಹಳ ಶಬ್ದಗಳು ಹಾಕ್ತಾ ಇದ್ದಾರೆ. ಹ ನಮಗೇನು ಬ್ರಾಹ್ಮಣರ ಪಾದದಲ್ಲಿ ಜ್ಞಾನಿಗಳ ಪಾದದಲ್ಲಿ ನಿಷ್ಠೆಯಿಂದ ಅವರಲ್ಲಿ ಭಕ್ತಿ ಚೂರು ಕಡಿಮೆ ಮಾಡಿಕೊಳ್ಳದೆ ಇರಬೇಕು ಸಂತೋಷದಿಂದ ಅಂದ್ರು. ಆದರೆ ಆ ಜ್ಞಾನಿಗಳು ಹಾಗೆ ನಮ್ಮ 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 ಹತ್ರ ಒಂದೇ ಥರ ಇರಬೇಕು ಅಂತ ನಿಯಮ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಜ್ಞಾನಿಗಳ ಪಾದ ಹೇಳಲಿಕ್ಕೆ ಹೋದಾಗ ಭಗವಂತ ನಮ್ಮನ್ನ ಸರಿ ಮಾಡಲಿಕ್ಕಾಗಿ ಅವರ ಕರ್ಮಾನುಸಾರ ನಮ್ಮ ಕರ್ಮಾನುಸಾರ ಅವರಲ್ಲಿ ನಾನಾ ಪ್ರವೃತ್ತಿಯನ್ನು ಹುಟ್ಟು ಹಾಕ್ತಾನೆ ಸ್ವಾಮಿ. ಏನು ಹಾಕ್ತಾನೆ? ಒಮ್ಮೊಮ್ಮೆ ಸಿಟ್ಟು ವಿಪರೀತ ಕೊಡ್ತಾನೆ, ಮುಖ ತಿರುಗಿಸ್ಬಿಡ್ತಾರೆ, ಹಾಗೂ ಹೀಗು ಏನು ಬೇಕಾದರೂ ಮಾಡಬಹುದು. ಏನ್ರಿ ಅವ್ರು ಹಾಕಿ ಮಾಡಬಹುದು, ನಾ ಮಾಡಬಾರ್ದ? ಇಲ್ಲ, ಇದಿಲ್ಲ. ಅವರು ಭಗವಂತ ಮಾಡಿಸ್ತಾ ಇದ್ದಾನೆ ಎಲ್ಲದಕ್ಕೂ ತಲೆಬಾಗಿ. ಅದಕ್ಕೆ ಭಕ್ತಿಯನ್ನು ತೊರೆಯದೆ, ಭಕ್ತಿ ಮಾಡಿದ ಮೇಲೆ ತೊರೆಯೋ ಪ್ರಸಂಗ ಬಂದ್ರೆ ತೊರೆಯದೆ ಅಂತ ಹೇಳಿದ್ರು. ತೊರೆಯೋ ಪ್ರಸಂಗ ಯಾವುದು ಅಂದ್ರೆ ಒಂದು ವೇಳೆ ಅವರಲ್ಲಿ ಬೇರೆ ಪ್ರವೃತ್ತಿ ಕಂಡ್ರೂ ಕೂಡ ಭಕ್ತಿ ಬಿಡಬಾರದಂತೆ. ಯಾಕೆ? ಒಂದು ವೇಳೆ ನಮ್ಮ ಮೇಲೆ ಸಿಟ್ಟಾದರೂ ಏನ, ಆ ಸಿಟ್ಟು ಮಾಡಲಿಕ್ಕೆ ನಮ್ಮ ಕಾರಣ ಇಲ್ಲದೆ ಸಿಟ್ಟಾದರೂ ಅವಾಗ ಬರುತ್ತೆ. ನಮ್ದು ತಪ್ಪಿದ್ದಾಗ ಸಿಟ್ಟಾದರೆ ಅಡ್ಡಿ ಇಲ್ಲ, ಇರ್ಲಿ ಬಿಡು ಅಂತ ಇರ್ತೇವೆ. ನಮ್ ತಪ್ಪಿಲ್ಲದೇನೆ ಸಿಟ್ಟಾದಾಗ ಇಂಥ ಸ್ಥಿತಿಗಳು ತುಂಬಾ ಸಲ ಬರ್ತಾ ಇರುತ್ತೆ ಜೀವನದಲ್ಲಿ. ಅಂಥ ಕಾಲಕ್ಕೆ ಏನ್ರಿ ಅವ್ರು ಯಾರಾದ್ರೇನಂತೆ, ಸ್ವಾಮಿಡಾರಂತೆ, ಆಚಾರ್ಯರಂತೆ, ಯಾರಾದ್ರೇನಂತೆ, ನಮ್ ತಪ್ಪಿಲ್ಲ, ಡೈರೆಕ್ಟ್ ಹೇಳ್ಬಿಡೋದೆ, ಜಗಳಾಡೋದೆ ಆಯ್ ಮಾಡ್ರಪ್ಪ, ದೇವರು ಸಿಗಲ್ಲ. ದಾಸರಾಯರು ಎಷ್ಟೊಂದು ಬರ್ತಾರೆ ಅಂದ್ರೆ ಗುರುಗಳ ಪಾದಕ್ಕೆ ಶರಣಾಗತರಾದ ಮೇಲೆ ಗುರುಗಳಲ್ಲ, ಆ ಜ್ಞಾನಿಗಳಲ್ಲ, ಅವರ ಮನೆಯವರು ಬೈದರು ಒದ್ದು ಅವರ ಹತ್ತಿರ ಹೋಗಿ ತಲೆಬಾಗಿರಬೇಕಂತೆ. ಬಂದಿದ್ದ ನಮಗೆ ಅಪ್ಪ ನಾನೆ ಬರಲ್ಲ, ನೀವು ಬೇಡ, ನಮ್ಮ ಗುರುಗಳು ಬೇಡ, ಯಾರು ಬೇಡ, ನಮ್ಮ ಪಾಡಿ ನಾವು ಸಂಸಾರದಲ್ಲಿ ಬಿದ್ದುಕೊಂಡು ಚೆನ್ನಾಗಿರ್ತೀವಿ ಅಂತ ಹೊರತು ಈ ಗುರುಗಳನ್ನ ಹಿಡ್ಕೊಂಡು ಅವು ಸಿಟ್ಟ ಅದೇ ಅವ್ರ ಕಾಲಿಡ್ದು ಯಾರಿಗೆ ಬಿಡ್ತಾರೆ? ಏನ್ ಪರವಾಗಿಲ್ಲ, ಕಷ್ಟ ಆದ್ರೂ ಅಡ್ಡಿ ಇಲ್ಲ, ಇಲ್ಲೇ ದುಃಖ ಪಡ್ತಾ ಇಲ್ಲೇ ಕೊಡ್ತೀವಿ. ಯಾಕೆ? ಅಹಂಕಾರ ಬಿಟ್ಕೊಳ್ಳಿಕ್ಕೆ ನಮಗೆ ಮನಸ್ಸು ಒಪ್ಪಲ್ಲ. ಶ್ಯಾಮಸುಂದರದಾಸರು ಅವರು ಅರಸಿಕಾಳು ಗೋವಿಂದದಾಸರ ಹತ್ರ ಅಂಕಿತವನ್ನ ಪಡೆದರು ಅಂತ ಹೇಳ್ತಾರೆ. ಅವರ ಹತ್ರಕ್ಕೆ ಹೋದರು, ಅವರು ಹೋದಾಗ ಕೇಳಿದ್ರು ಅಂಕಿತ, ಅಂಕಿ ಅಂತ ಹೇಳ್ತಾರೆ, ಹೋಗಾಚೆಗೆ ಹೋಗಾಚೆಗೆ ಹೀಗೆ ಎಷ್ಟು ಸಲ ಹೀಯಾಳಿಸಿ ಹೋಗು ಹೋಗು ನಿಂಗೇನು ಅಂಕಿತ ಹೋಗು. ಕಾಲಿ ನಿಂತು ಕೇಳಿಕೊಂಡು ಕೇಳಿ ಇಲ್ಲ ಹೋಗು.
ಯಾಕೆ ಅಲ್ಲಿಷ್ಟೇ,
ನನಗೂ ಸೂಚನೆ ಆಗಬೇಕು ನಿನಗೂ ಸೂಚನೆ ಆಗಬೇಕು, ಇಲ್ಲದಿದ್ರೆ ಅಂಕಿತ ಇಲ್ಲ ಹೋಗು. ಕೊನೆಗೆ ಒಂದು ಇಳಿಯೋ ಭಾವಿ ಅಲ್ಲಿ ಸ್ನಾನಕ್ಕೆ ಹೋಗ್ತಾ ಇರ್ತಾರೆ, ಅವರ ಕಾಲು ಹೋಗಿ ಗಟ್ಟೆ ಹಿಡಿತಾರೆ, ಸ್ವಾಮಿ ನೀವೇ ಕೊಡಬೇಕು ನನಗೆ. ಕಾಲಿಲಿ ಒದ್ದೆ ಬಿಡ್ತಾರೆ, ಕಾಲಿಲಿ ಒದ್ದು ಬಿಟ್ರೆ ಇನ್ನ ಅದಕ್ಕಿಂತ ಮುಂಚೆ ಅವರ ಮನೆಗಳಿಗೆ ಹೋಗಿರ್ತಾರೆ. ದಾಸರ ಮನೆ ಹೋಗಿದ್ರೆ ದಾಸರು ಇದಕ್ಕೆ ಒಳಗೆ ಇರ್ತಾರೆ, ಇಲ್ಲ ಅಂತ ಹೇಳಿಸ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಮನೆಗಿದ್ದವ್ರು ಹೇಳ್ತಾರೆ ಸ್ವಲ್ಪ ಜೋರಾಗಿ ಬೈದು ಕಳಿಸ್ರಿ ಅಂತ. ಅವರು ಬಾಯಿ ಬಂದ ಬೈತಾರ, ನಿಮ್ಗೆ ಬುದ್ಧಿಲ್ವಾ, ಇವರು ಚೂರು ಮನಃಶಾಂತಿ ಕೊಡಲ್ಲ, ಹಿಂದೆ ಬೀಳ್ತೀರಾ, ಹಾಗೆ ಹೀಗೆ ಮನೆಯವರೆಲ್ಲ ಬೈದು ಕಳಿಸಿದ್ದೆ. ಆದರೂ ಮತ್ತು ಬಂದರು ಬಾವಿ ಹತ್ರೆ, ಕಾಲು ಹಿಡಿದ್ರೆ ಒದ್ರು, ಒದ್ರೆ ಹೋಗಿ ಆ ಪಾಮಟಿಗೆ ಬಿದ್ದು ತಲೆ ರಕ್ತ ಸುರಿತಾ ಇದೆ, ಮತ್ತು ಕಾಲು ಹಿಡಿಲಿಕ್ಕೆ ಬಂದರು. ಆವಾಗ ಕೇಳ್ತಾರೆ ಇನ್ನ ಬುದ್ಧಿ ಬರಲಿಲ್ವಾ ಅಂದ್ರೆ, ಅದು ಬರ್ಲಿ ಕೈ ಹಿಡಿತಾ ಇದೆ. ಆವಾಗ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಯಾಕೆ ಮಾಡಬೇಕು ಅಷ್ಟು ಕಷ್ಟ ಕೊಡ್ಬೇಕೆ ಅಂದ್ರೆ, ಅದರ ಬೆಲೆ ಇವನಿಗೆ ಗೊತ್ತಾ ಇಲ್ಲ, ಬೆಲೆ ಇವನಿಗೆ ಗೊತ್ತಾ ಇಲ್ಲ. ಈಗ ದೀಕ್ಷಾಂತ ಕೊಟ್ಟ ಮೇಲೆ ಅವನು ಅದರ ಬೆಲೆಯನ್ನು ತಿಳ್ಕೊಂಡು ಚೆನ್ನಾಗಿ ಇಟ್ಕೊಳ್ತಾನೋ ಇಲ್ಲ ಅಂತ ನೋಡಿ 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 ಪರೀಕ್ಷೆ ಮಾಡ್ತಾರೆ. ನಾವಂದ್ಕೊಳ್ತೀವಿ ಅವರು ಪರೀಕ್ಷೆ ಮಾಡ್ತಾರಲ್ಲ ಎಷ್ಟು ಕಠಿಣರು ಅಂತ. ಈ ವ್ಯಕ್ತಿಯನ್ನ ಬರಬೇಡ ಅಂತ ದೂಡಿ ಕಳಿಸಿದಾಗ ಆ ಗುರುಗಳು ಹತ್ತು ಪಟ್ಟು ದೇವರಲ್ಲಿ ಕೇಳ್ಕೊಳ್ತಾ ಇರ್ತಾರೆ, ಈ ವ್ಯಕ್ತಿ ಎಷ್ಟೋ ಜನ್ಮಕ್ಕೆ ನಿನ್ನ ದಾಸನಾಗಬೇಕು ಅಂತ ಬರ್ತಾ ಇದ್ದಾನೆ, ದೃಢ ಆಗಲಿ ಅಂತ ಹೀಗೆ ಕಳಿಸ್ತಾ ಇದ್ದೇನೆ ಹರಿಯೇ, ಅವನ ಪ್ರಾರಂಭದಿಂದ ಮತ್ತು ಹೋಗದಂತೆ ಮಾಡು ಬರುವಂತೆ ಮಾಡುವಂತ ದೇವರಲ್ಲಿ ಕೇಳ್ಕೊಳ್ತಾ ಇರ್ತಾರಂತೆ. ಆ ಗುರುಗಳ ಒಳಗಿನ ಕರುಣೆಯ ಪರಿಚಯ ನಮಗಿಲ್ಲ, ಅದಕ್ಕೆ ನಾವೆಲ್ಲ ಹಾಗೆ ಅಂದುಕೊಳ್ತಾ ಇದ್ದೇವೆ. ಕೊನೆಗೆ ತಲೆಯ ಮೇಲೆ ಕೈಯಿಟ್ಟು ಅವರಿಗೆ ಆಶೀರ್ವಾದ ಮಾಡಿ ಅಂಕಿತವನ್ನು ಕೊಟ್ಟು ತದನಂತರ ಉದ್ಧಾರ ಮಾಡಬೇಕು ಅಂದ್ರೆ, ಅಂಕಿತ ಕೊಡುವವರಿಗೆ ನಂದಯ್ಯ ಮಿಕ್ಕದ್ದೆಲ್ಲ ಇನ್ನೊಬ್ಬರು ಕೊಡುತ್ತಾರೆ, ಎಲ್ಲಾರು ಅಂದ್ರೆ ಒಂದೂರಿಗೆ ಹೋಗು ಅಂತ ಕಳಿಸಿಬಿಡುತ್ತಾರೆ. ಒಂದೂರು ಅಂದ್ರೆ ಐಕೂರು, ಐಕೂರು ನರಸಿಂಹಾಚಾರ್ಯತ್ರ ಹೋಗು ನಿಮಗೆ ಪೂರ್ಣಾನುಗ್ರಹ ಮಾಡುತ್ತಾರೆ ಅಂತ ಅವರ ಹತ್ರ ಕಳಿಸಿಕೊಡುತ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕೊಟ್ಟು ಉದ್ಧಾರ ಮಾಡತಕ್ಕಂತಹ ಗುರುಗಳು ಅದಕ್ಕೆ ಹೇಳ್ತಾರೆ. ಯಾಕೆ ದಾಸರಾಯರ ಪಾದ ಆ ಶಬ್ದ ಪದಪದ ಅಂಥದ್ದು, ಭೂಸುರ ಪಾದದಲ್ಲಿ ನಿಷ್ಠೆಯಲ್ಲಿ ಮಂದಹಾಸನಾಗಿದ್ದು, ಅವರು ಸಿಟ್ಟು ಮಾಡಿದ್ರೆ ನಗ್ತಾ ಇರ್ಬೇಕಂತೆ, ಸಿಟ್ಟು ಮಾಡಿದ್ರೆ ನಗ್ತಾ ಇರ್ಬೇಕಂತೆ, ಮಂದಹಾಸನಾಗಿದ್ದು ಭಕುತಿಯನ್ನು ತೊರೆಯದೆ, ದೊಡ್ಡವರು ನಮ್ಮ ಮೇಲೆ ಸಿಟ್ಟಾದ್ರೂ ಕೂಡ ಭಕುತಿಯನ್ನು ಬಿಡದೆ ತೋಷವ ತಾಳಿದವಾಗೆ ಸಂತೋಷ ಇರಬೇಕಂತೆ. ಏನಂತ ಸ್ವಾಮಿಯೇ ಗುರುಗಳಲ್ಲಿ ನಿಂತು ಹೀಗೆ ಮಾಡಿಸ್ತಾ ಇದ್ದಾನೆ, ಒಳ್ಳೆಯದಕ್ಕೆ ಮಾಡಿಸ್ತಾ ಇದ್ದಾನೆ, ಹೀಗೆ ಆಗ್ಬೇಕು ಅಂತ ಆ ರೀತಿಯಲ್ಲಿ ಅವರು ಏನಾದರೂ ಮಾಡಿದ್ರೆ ನಿನ್ನ ಪಾಪ ಹೋಗ್ತಾ ಇದೆ ಅಂತ ಚಿಂತನೆ ಮಾಡಬೇಕು. ಘನ ಕಠಿಣ ತಾರಕ ಭೂಷಣ ಅವಗದೆ, ಇದು ಘನವಾದ ಈ ವಿಶೇಷ ಸಂಸಾರವನ್ನ, ಕಠಿಣವಾದ ಸಂಸಾರ ತಾರಕ ಅದೇ ಗುರುಗಳ ಪಾದ ಹಿಡಿಯೋದೆ, ಅವಾಗೆ ಅದೇ ಭೂಷಣ. ಅನ್ಯೋಪಾಯವಿಲ್ಲ ಬ್ಯಾಡ್ರಿ, ಸುಮ್ಮನೆ ಯಾಕೆ ಕಾಲಿಡಿಯೋದು ಮತ್ತು ಅವರ ಏನು ಸುಮ್ಮನೆ ಗೋಳೆ ಹಾಕಿ ನಮ್ಮ ಪಾಡಿನ ಮಾಡೋದು ಏನಾದರೂ ಇದ್ರೆ ನೋಡ್ರಿ, ಈ ಗುರುಗಳು ಬೇಡ, ಅವ್ರ ಸೇವಾ ಮಾಡೋದು ಬೇಡ, ಅವರ ಆಗ್ರಹ ಬೇಡ, ಅನುಗ್ರಹ ಬೇಡ, ಇಂಡಿವಿಜುವಲ್ ನಮ್ಮ ಪಾಡಿನ ಮನೆ ಕೂತ್ಕೊಂಡು ಏನು ಸೆಲ್ಫ್ ಸ್ಟಡಿ ಮಾಡ್ತೀವಲ್ಲ ಆ ಥರ, ನಾವೇನೋ ದೇವರನ್ನ ಚಿಂತನೆ ಮಾಡಿಕೊಂಡು ಡೈರೆಕ್ಟ್ ಆಗಿ ಇಲ್ಲಿಂದನೆ ಟಿಕೆಟ್ ರಿಸರ್ವೇಷನ್ ಮಾಡಿಕೊಂಡು ವ್ಯವಸ್ಥೆ ಆಗಿದೆಯಾ ಅಪ್ಪರಾಣಿ ಇಲ್ಲ ಅಂದ್ರು. ಅನ್ಯೋಪಾಯವಿಲ್ಲ ಪಾಶವೇ ಪರಿಹಾರ, ನಾನಾ ಜನ್ಮದ ರೋಗಲಾಶಿಗಳ ಓಡೋ ನಿಶ್ಚಿತಾರ್ಥವ ತಿಳಿ. ಅಷ್ಟೇ ಅಲ್ಲ, ಆ ದೊಡ್ಡವರ ಪಾದಕ್ಕೆ ಬಿದ್ದುಕೊಡವೆ ಪಾಶವೇ ಪರಿಹಾರ. ಪಾಶ ಯಾವುದು? ಭವಪಾಶ. ಏನು ಭೋಪಾಶ ಭೋಪಾಶ ಅಂತಾರೆ, ನಿಮ್ಗೇ ಆಗಲ್ಲ, ಹೇಗಿರುತ್ತೆ ನಿಮ್ಗೇನು ಗೊತ್ತಾ? ಭೋಪಾಶ ಅಂದ್ರೆ ನೋಡಿದ್ದೀರಾ, ಪಾಶ ಅಂದ್ರೆ ಹಗ್ಗ,
ಸಂಸಾರವೇ ಹಗ್ಗ. ಏನಾದರೂ ಹಗ್ಗತ್ತರ ಫೀಲ್ ಆಗ್ತಾ ಇದ್ರೆ ಕಟ್ಟಾಗಿದೆ ಅಂತ ಹ್ಯಾಪಿಯ ನಂಪಾಣ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಜನ್ಮದಲ್ಲಿ ಎಷ್ಟು ಕಷ್ಟಗಳು ಪಡ್ತಾ ಇದ್ದೀವೋ ನಮ್ಮ ಸಂಸಾರದಲ್ಲಿ ನಮಗೆ ಗೊತ್ತು. ಮಾನಸಿಕ ಶಾರೀರಿಕ ತೊಂದರೆಗಳು ಎಷ್ಟು ಪಡ್ತಾ ಇದ್ದೀವೋ ನಮಗೆ ಗೊತ್ತು. ಈ ಜನ್ಮದಲ್ಲಿ ಒಂದೊಂದು ಹೆಜ್ಜೆ ಹಾಕ್ತಾ ಇದ್ರೆ ಆ ಕರ್ಮ ಸಾವಿರಾರು ಜನ್ಮಗಳಿಗೆ ಕಾರಣ ಆಗ್ತಾ ಇದೆ. ಅದು ಮತ್ತು ಸಾವಿರಾರು ಈ ತರ ಒಂದು ಚೂರು ಹೀಗನ್ಲಿಕ್ಕೆ ಹೋದ್ರೆ ಸುತ್ತ ಹಾಕೊಂಡು 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 ನಮ್ಮನ್ನ ಸೆಳ್ಕೊಂಡು ಹೋಗ್ತಾ ಇದೆ. ನಮ್ಮನ್ನ ಸೆಳ್ಕೊಂಡು ಹೋಗುವುದು ಅಂದ್ರೆ ಹೇಗೆ ಅದು ನೋಡಿ. ಇಲ್ಲಿ ಕೂತಾಗ ಹೇಳ್ತಾ ಇರ್ತೀವಲ್ಲ, ನೀವು ಒಳ್ಳೇದೇ ಮಾಡಬೇಕು, ಕೆಟ್ಟದ್ದು ಮಾಡಲೇಬಾರದು ಹೇಳ್ತಾ ಇರ್ತೀವಿ. ಸರಿಯಪ್ಪ, ನಾವು ಒಳ್ಳೇದೇ ಮಾಡ್ತೀವಿ, ಕೆಟ್ಟದ್ದು ಮಾಡಲ್ಲ ಅಂತ ನಿಶ್ಚಯ ಮಾಡ್ಕೊಂಡು ಹೋಗ್ತೀವಿ. ಮೂರು ಹಿಡಿದಂತೆ ಕೆಟ್ಟದಾಗ್ತಾ ಇರುತ್ತೆ, ಹೌದಾ? ಮೂರು ಹಿಡಿದಂತೆ ನಡೆದೋಗ್ತಾ ಇರುತ್ತೆ, ಮೂರು ಹಿಡಿದಂತೆ, ಹೌದಾ? ನಿಮ್ಮ ಅನುಭವ ಇಲ್ವಾ? ನಂಗೇನೋ ಇದೆಯಪ್ಪ, ನಿಮ್ಗಿಲ್ವಾ? ಮೂಗು ಹಿಡಿದಂತೆ ಕೆಟ್ಟದ್ದು ನಡೆದೋಗ್ತಾ ಇರುತ್ತೆ, ಅದು ಯಾವುದೇ ಆಗಿರ್ಬೋದು. ಯಾಕಾದ್ರೂ ನಡೀತಾ ಇದೆ, ನಮ್ಗೆ ಇಷ್ಟ ಇಲ್ಲದಿದ್ರೂ ಈ ಪ್ರಶ್ನೆ ಕೇಳ್ತಾನೆ ಕೃಷ್ಣ. ಕೃಷ್ಣ ಅರ್ಜುನ ಕೇಳ್ತಾನೆ, ವಿವಶ ಇಲ್ಲ, ತನ್ನ ವಶವಿಲ್ಲದಂತೆ ಪಾಪವನ್ನ, ಪಾಪಂ ಚರತಿ ಪುರುಷ, ಪಾಪವನ್ನ ಯಾಕೆ ಮಾಡ್ತಾನೆ ಅಂದ್ರೆ ಕರ್ಮ ಬುದ್ಧಿ ಹೇಗ್ ಬರುತ್ತೋ ಹಾಗೆ ಮಾಡ್ತಾನೆ. ಬುದ್ಧಿ ಹೇಗ್ ಬರುತ್ತೆ? ಕರ್ಮವನ್ನನುಸರಿಸಿ, ಬುದ್ಧಿ ಹಿ ಕರ್ಮಾನುಸಾರಣಿ. ಹಿಂದಿನ ಪಾಪ ಕರ್ಮ ಕೂತಿದ್ರೆ ನಾವಿಲ್ಲೆಷ್ಟು ನಾಡಿಂದ ನಾನು ಮಿಸ್ಟರ್ ಕ್ಲೀನ್ ಆಗಿರ್ಬೇಕು ಅಂದ್ರೆ ಮಿಸ್ಟರ್ ಬ್ಲ್ಯಾಕ್ ಆಗುತ್ತೆ. ಯಾಕೆ ಹಿಂದೆ ಬ್ಲ್ಯಾಕ್ ಕೂತಿದೆ? ಕರ್ಮವೇ ಬ್ಲ್ಯಾಕ್ ಆಗಿ ಕೂತಾಗ ನಮ್ಮ ಸಂಕಲ್ಪಗಳಿಂದ ನಾವು ಕ್ಲೀನ್ ಆಗೋದೇನಿದೆ? ಅಪ್ಪನಾಣೆ ಇಲ್ಲ. ಅವ ನಮ್ಮನ್ನ ಉದ್ಧಾರ ಮಾಡಬೇಕು. ಗುರುಗಳ ಮುಖದಿಂದ, ವಿಶೇಷ ಅನುಗ್ರಹದಿಂದ ನೋಡಿದರೆ ಈ ಹಿಂದಿನ ಕರ್ಮ ಭೀಕರವಾಗಿ ನಮ್ಮನ್ನ ತಳ್ಳಿ ಪಾಪ ಕರ್ಮಕ್ಕೆ ತಳ್ಳಲಿಕ್ಕೆ ಬರ್ತಾ ಇದ್ರೆ ಗುರುಗಳ ಕರುಣೆ ಅದನ್ನ ತಡೆದು ಬಿಡುತ್ತಂತೆ. ತಡೆದು ಬಿಟ್ಟು ಅದನ್ನು ವಿಶೇಷವಾಗಿ ಒಳ್ಳೆ ಕರ್ಮವಾಗಿ ಪರಿವರ್ತನೆ ಮಾಡಿಬಿಡುತ್ತಾರೆ. ಇದು ಗುರು ಕರುಣೆಯ ಲಾಭ. ಅಂದರೆ ಸ್ವಾಮಿಯೇ ಅಲ್ಲಿ ತನ್ನ ಕರುಣೆಯನ್ನು ಇಟ್ಟು ವಿಶೇಷವಾಗಿ ಪರಿಹಾರ ಮಾಡುತ್ತಾನೆ. ಅದನ್ನು ಹೇಳುತ್ತಾ ಇದ್ದಾರೆ, ಪಾಶವೇ ಪರಿಹಾರ, ನಾನಾ ಜನ್ಮದ ರೋಗ ರಾಶಿಗಳೋಡು. ಈ ಜನ್ಮದಲ್ಲ, ನಾನಾ ಜನ್ಮದಲ್ಲಿ ರೋಗಗಳೇನು ಬರಬೇಕೋ ಅವೆಲ್ಲ ಹೊರಟೋಗುತ್ತಪ್ಪ. ಅಂದ್ರೆ ಈಗ ಬರ್ತಾ ಇದೆಯಲ್ಲ ಅಂದ್ರೆ ಎಷ್ಟೆಷ್ಟು ಬರಬೇಕೋ ಅವೆಲ್ಲ ತೆಗೆದು ಬಹಳ ಸ್ವಲ್ಪ ಮಾಡಿ ದೇವ ಕೊಡತಾ ಇದ್ದಾನೆ, ಅದಕ್ಕೆ ಜಾಸ್ತಿ ಅಂತ ನಾವೊಂದು ಕೊಡ್ತಾ ಇದ್ದೇವೆ. ನಿಶ್ಚಿತಾರ್ಥವ ತಿಳಿ ವಾಸವನ್ನ ವಜ್ರ ದೇವ ಮೊಗನ ಶಕ್ತಿ ರೋಷ ಯಮದಂಡ ಮನುಜಾರೂಢನ ಕುಂತ ಪಾಶಿಯ ಆಯುಧ ಭೂತವಾಹನ ಗದ ಈಶ ಸಖನ ಖಡ್ಗ ಭೂತೇಶನ ಶೂಲ ಆ ಸಮಸ್ತ ಆ ದೇವತೆಗಳ ಆಯುಧ ಯಶೇಸು ಬಗೆಯಿಂದ ನಿರೋಧವಾದಡೆ ಹೇಳ್ತಾ ಇದ್ದಾರೆ. ಅಷ್ಟ ದಿಕ್ಪಾಲಕರ ಆಯುಧಗಳು ಏಕಕಾಲದಲ್ಲಿ ಎಂಟು ದಿಕ್ಕಿನಿಂದ ಬರ್ತಾ ಇದೆ ನಮ್ಮ ಮೇಲೆ, ಭೀಕರವಾಗಿ ಬರ್ತಾ ಇದ್ರೂ ಹೇಳ್ತಾ ಇದ್ದಾರೆ. ಯಾರ್ಯಾರದು? ವಾಸವನ್ನ ವಜ್ರ, ಇಂದ್ರದೇವರ ವಜ್ರ. ದೇವ ಮೊಗನ ಶಕ್ತಿ, ಶಕ್ತಿ ಯಾರದು? ದೇವ ಮೊಗ, ದೇವತೆಗಳಿಗೆ ಮುಖ ಅಗ್ನಿ, ಅಗ್ನಿದೇವರ ಶಕ್ತಿ ಆಯುಧ. ರೋಷ ಯಮದಂಡ, ಭೀಕರವಾಗಿ ಬರತಕ್ಕಂಥ ಯಮದೇವರ ದಂಡ. ಮನುಜಾರೂಢನ ಕುಂತ, ನಿರ್ವೃತ್ತಿಗಳ ಕುಂತ ಆಯುಧ. ಅಂದ್ರೆ ಆಯುಧಗಳು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ನಿಮ್ಗೆ, ಯಾರ ಹತ್ರ ಯಾವಾಗ ಇದು ಗೊತ್ತಾ ನಿಮಗೆ ಗೊತ್ತಿಲ್ಲ, ಅದು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನ ಭೂತ ವಾಹನ ಗದ, ಪಾಶಿಯ ಆಯುಧ. ಪಾಶಿ ಅಂದ್ರೆ ವರುಣದೇವರು, ಪಾಶ ಹಿಡ್ಕೊಂಡವರು. ನಂತರ ಭೂತ ವಾಹನ ಗದ, ಯಾರು ಭೂತವಾಹನ? ವಾಯುದೇವರು. ಈಶ ಸಖನ ಖಡ್ಗ, ಈಶ ಸಖನ ಖಡ್ಗ, ಈಶನ ಸಖ ಯಾರು? ಕುಬೇರ, ಉತ್ತರ ದಿಕ್ಕಿನಲ್ಲಿ. ಖಡ್ಗ ಭೂತೇಶನ ಶೂಲ, ರುದ್ರದೇವರ ಶೂರ. ಆ ಸಮಸ್ತ
ದೇವತೆಗಳ ಆಯುಧ ಯಶೇ ಸುಬಗೆಯಿಂದ ನಿರೋಧವಾದಡೆ ಭೂಸುರ ನಂಭಿಯ ರೇಣು ಧರಿಸಿದ ಮಾನೀಸನು ಶಂಕೀಸ ಶಂಕೀಸ ಎಂದಿಗೂ. ಶ್ರೀಹರಿಯ ಅನುಗ್ರಹ ಹರಿವಾಯುಗಳ ಅನುಗ್ರಹ ಪಡೆದ ಜ್ಞಾನಿಗಳ ಪಾದ ರೇಣುವನ್ನ ತಲೆಯಲ್ಲಿ ಧಾರಣೆ ಮಾಡಿದ ಮನುಷ್ಯನಿಗೆ ಹೆದರಿಕೆ ಆಗಲ್ಲ 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 ಅಂದ್ರು. ಅವಾಗ ಅವರಿಗಿಂತ ಈ ವ್ಯಕ್ತಿ ಜಾಸ್ತಿ ಆದ ಅಂತ ತಲೆಯಲ್ಲಿ ಬಂತು. ಹೌದಾನೆ, ಅಕ್ಕ ದಿಕ್ಪಾಲಕರಿಗಿಂತ ಅವರು ಆಯುಧ ಬಂದರೂ ಹೆದರಲ್ಲ ಅಂದ್ರೆ, ಅಷ್ಟದಿಕ್ಪಾಲಕರೇ ಗುರುಗಳ ಪಾದ ಶರಣಾಗತನಾದವನಿಗೆ ಅವರೇ ಒಳಗಿದ್ದು ಶಂಕೆಯನ್ನ ಕೊಡಲ್ಲ ಅಂಬ ತಾತ್ಪರ್ಯ. ಅವರೇ ಹೊರಗಿದ್ದು ಹೆದರಿಕೆ ಹುಟ್ಟಿಸ್ತಾರೆ, ಅವರೇ ಒಳಗಿದ್ದು ರಕ್ಷಣೆ ಮಾಡುತ್ತಾರೆ. ಇದು ಗೊತ್ತಿಲ್ಲದೆ ನಾವು ಗಾಳ ಅಂದುಕೊಳ್ಳುತ್ತಾ ಇರ್ತೀವಿ. ಅದಕ್ಕೆ ಪುರಾಣ ಕೇಳುವ ಕಾಲಕ್ಕೆ ರಹಸ್ಯ ತತ್ವಗಳು ಮಧ್ವಾಚಾರ್ಯ ತಿಳಿಸಿಕೊಡುತ್ತಾರೆ. ಅಲ್ಲಿ ಧ್ರುವರ ಆಯುಧ ತಪಸ್ಸು ಮಾಡುತ್ತಾ ಇದ್ದಾರೆ. ಇಂದ್ರದೇವರು ಅವರ ಪಂಗಡ ಎಲ್ಲ ಬಂದರು. ನಾನಾ ಕ್ರೂರ ಮೃಗಗಳ ಆಕೃತಿಯಿಂದ ಹೆದರಿಸಲಿಕ್ಕೆ ಬಂದರೆ ಹೆದರಲಿಲ್ಲ, ಅವರೇ ಹೋದರು. ಅವಾಗ ಮಧ್ವರಾಯರು ಹೇಳ್ತಾರೆ, ಇಷ್ಟು ಮಾತ್ರಕ್ಕೆ ಇಂದ್ರದೇವರೆಲ್ಲ ಕಡಿಮೆ, ಧ್ರುವರಾಜರ ಜಾಸ್ತಿ ಅಂತ ತಿಳ್ಕೋಬೇಡಿ. ಮೇಲಿಂದ ಹೆದರಿಸಿದ್ದವರೇ, ಧ್ರುವರಾಜರ ಒಳಗಿದ್ದು ಮನಸ್ಸಿನಲ್ಲಿ ನಿಂತು ಹೆದರದೆ ಮಾಡಿದ್ದು ಇವರೇ, ಅದು ತಿಳ್ಕೊಳ್ಳಿ ಬಿಡ್ತಾರೆ. ಇಲ್ಲದಿದ್ರೆ ನಾವು ಮೇಲ್ ನೋಡದ ಇದಕ್ಕೆ ನಾವು ಮರಳಾಗಿ ಬಿಡುತ್ತೇವೆ. ಈ ರೀತಿಯಲ್ಲಿ ದೋಷವಾಗಿಲ್ಲ ಅವರ ಕೊಂದಿಯಿಂದ ದಾಸನಾಗಲಿಬೇಕು ಪವನ ಮತದೊಳಿದ್ದು. ಈ ಸೌಭಾಗ್ಯವನ್ನು ದೊರಕಿದವನ ಪುಣ್ಯ ಕಾಶಿ ಮಿಕ್ಕಾದ ಯಾತ್ರೆ ತೀರ್ಥಗಿಂದಧಿಕ. ಇಂಥ ಜ್ಞಾನಿಗಳಾಗಿರ್ತಾರೆ, ಅಂಥವರ ಪಾದರೇಣುವನ್ನು ಹೊಂದಿ ಅವರ ದಾಸನಾದವನ ವ್ಯಕ್ತಿಯ ಪುಣ್ಯ ಎಂಥದ್ದು ಅಂದರೆ, ಅವನು ಹೆಜ್ಜೆ ಹೆಜ್ಜೆಗೂ ಕಾಶಿ ಮೊದಲಾದ ತೀರ್ಥಯಾತ್ರೆಗಳು ಮಾಡಿದ ಫಲ ಇದ್ದ ಕಡೆ ಪಡೆಯುತ್ತಾ ಇರುತ್ತಾನೆ. ಗುರುಗಳ ಕರುಣೆ ಪಡೆದವ. ಶೇಷಶಯನ ನಮ್ಮ ವಿಜಯ ವಿಠ್ಠಲರೇಯನ ದಾಸನಾದವನ ಸೇವಿಯ ಮಾಡಿದವ ಬಲುಧನ್ಯ. ವಿಶೇಷವಾಗಿ ಆ ಶ್ರೀಹರಿಯ ಶೇಷಶಾಲಿಯಾಗಿರತಕ್ಕಂಥ ಶ್ರೀಹರಿಯ ಪದಾರವಿಂದವನ್ನ ಹೊಂದಿದ ಜ್ಞಾನಿಗಳ ಪಾದ ಸೇರಿದವ ಬಲುಧನ್ಯ. ಇದು ತುಂಬಾ ಹೇಳ್ತಾರೆ, ಮಹಾತ್ಮರ ಜ್ಞಾನಿಗಳ ಸಜ್ಜನರ ಸೇವಾ ಸದಾ ನಾವು ಮಾಡಬೇಕು. ಅದು ಮಾಡ್ತಾ ಇದ್ರೆ ಸಾಕಂತೆ, ದೇವರು ನಮ್ಮ ಮನಸ್ಸಿಗೆ ಬರಬೇಕಾ? ನಾವು ದೊಡ್ಡವರ ಪಾದಿಗೆ ಬಿದ್ದರೆ ದೇವರು ನಮ್ಮ ಸುತ್ತ ತಿರುಗ್ತಾರಂತೆ. ನಾವು ದೊಡ್ಡವರಿಗೆ ದೂರ ಆದವ, ದೇವರು ನಮಗೆ ದೂರ ಆಗಿ ಬಿಡುತ್ತಾರೆ. ಅದರಿಂದ ಜ್ಞಾನಿಗಳ ಪಾದ ಹಿಡಿಯುವುದು ಪ್ರಧಾನ, ಸಜ್ಜನರ ಸಂಘ ಪ್ರಧಾನ ಅಂತ ಹೇಳ್ತಾರೆ. ಕೊನೆ ಪ್ರಶ್ನೆ, ಇದರಲ್ಲಿ ನಮ್ಗೆ ಯಾವುದು ಗೊತ್ತಿಲ್ಲ ಅಂತ ಇಷ್ಟು ಹೇಳ್ತೀರಾ? ಹುಟ್ಟಿದಾಗ್ಲಿಂದ ಎಷ್ಟು ಪ್ರವಚನಗಳು ಕೇಳಿದೀವೋ, ಎಷ್ಟೆಷ್ಟು ಕೇಳಿದೀವೋ, ಅದರಲ್ಲೆಲ್ಲ ಇದೇ ರೀ ಹೇಳಿದ್ದು. ನೀವು ಇವತ್ತು ಪ್ರವಚನದಾಗ ಹೇಳ್ತಾ ಇದ್ದೀರಾ, ನಾವು ಎಷ್ಟು ನೀವು ಎಷ್ಟು ಸಲ ಕೇಳಿಲ್ಲ ಭಾಗವತ? 20 ಸಲ ಕೇಳುತ್ತೀರಾ? 30-40 ಸಲ ಹೌದಾ ಕೇಳಿದ್ದೀರಾ? ಕೇಳಿದ ಮೇಲೆ ಗೊತ್ತಾಯ್ತಲ್ಲ, ಇದು ಹೇಳಿದ್ರೆ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಸಜ್ಜನರ ಸಂಘ ಮಾಡಬೇಕು ಮಾಡಬೇಕು ಮಾಡಬೇಕು. ಪ್ರಶ್ನೆ, ಮಾಡಿದ್ದೀರಾ? ಏ ಮಾಡ್ತಾನೆ ಇದೀವಲ್ಲ. ಹಾ, ಅಲ್ಲಿ ಹೇಳ್ತಾರೆ, ಯಾರಾದರೆ ನಮ್ಮನ್ನ ಹಿಡಿದು ನಡೆಸುವಂಥ ಅಪರೂಪದ ಅಭಿಮಾನ ನಮ್ಮಲ್ಲಿ ಇಟ್ಟಿರ್ತಾರೋ ಅಂತಹ ಗುರುಗಳನ್ನ ಪಡೆದಿರಾ ಜೀವನದಲ್ಲಿ ನೋಡ್ಕೊಂಡ್ರ? ಅಲ್ರಿ, ನಮಗೆಲ್ಲಿ ಸಿಗ್ತಾರೆ? ನೀವು ಕೂತ ಕಡೆಯೇ ಸಿಗ್ತಾರೆ. ಭಗವಂತನ ಚಿಂತನೆ ಮಾಡತಾ ಸ್ವಾಮಿಗೆ ಇಂಥ ಗುರುಗಳನ್ನು ಕೊಡಿ ಅಂತ ಹೇಳಿದಾಗ ನೀವು ಹೋಗಿ ಅವ್ರ ಕಾಲಿಡಿ ಸೇವೆ ಮಾಡಬೇಕಾಗಿಲ್ಲ, ಇದ್ದ ಕಡೆಯಿಂದಲೇ ನಿಮಗೆ ಅನುಗ್ರಹ ಮಾಡುತ್ತಾರೆ. ಅಂಥ ಗುರುಗಳನ್ನ ಹುಡುಕಬೇಕು ನಾವು. ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಗುರುಗಳು ಅಂತಿರ್ತಾರೆ, ಅವರವರಿಗೆ ಅವರು ಸಿಕ್ಕ ಅನುಗ್ರಹ ಮಾಡುತ್ತಾರೆ. ಯಾವಾಗ ನನಗೆ ತಕ್ಕ ಅಂದ್ರೆ, ನಾವು ಅವರನ್ನ ಮರೆತಿದ್ರು, ನಮ್ಮನ್ನು ನಾವೇ ಮರೆತು ಸಂಸಾರದಲ್ಲಿ ಬಿದ್ದಿದ್ರು, ನಮಗಾಗಿ ಏಕಾಂತದಲ್ಲಿ ಹರಿಯನ್ನ ಪ್ರಾರ್ಥನೆ ಮಾಡಿ ಮಾಡುವ ಒಬ್ಬ ವ್ಯಕ್ತಿಯನ್ನು ಸಂಪಾದನೆ ಮಾಡಬೇಕು, ಅದು ಗುರು ಅಂತ ಹೇಳ್ತಾರೆ. ಅಂಥವರನ್ನ ನಾವು ಸಂಪಾದನೆ ಮಾಡಿದವಾ? ಮಾಡಬೇಕು ಅಂತ ಇಷ್ಟ ಬಂತ ಮನಸ್ಸಿನಲ್ಲಿ? ಬಂದಿದ್ರೆ ಸರಿ, ಬಂದಿಲ್ಲ ಯಾರನ್ನ ಕೇಳಬೇಕು? ಯಾರು ಎಲ್ಲಿಂದ ಬರ್ತಾರೆ ಗುರುಗಳು? ಒಂದು ದೊಡ್ಡ ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರನ್ನ ಕೇಳಿಕೊಂಡ್ರೆ ನಮಗಿರ್ತಕ್ಕಂತಹ ಗುರುಗಳನ್ನ ತೋರಿಕೊಡ್ತಾರೆ. ವಿಶೇಷವಾಗಿ ಅವರ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ ಎಂಬುದನ್ನ ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ದೃಷ್ಟಾಂತ ಕೊಟ್ಟಿದ್ದೆ ಒಂದ್ಸಲ ಮನೆಯದೇ ನನ್ನ ಅಜ್ಜಿಯ ಪರಿಚಯವೇ ನೀನು ಮಾಡಿಕೊಟ್ಟಿದ್ದೆ. ಸಾಧನೆ ಸಾಧನೆ ಅಂತ ನಾನು ಹಾಕಿಕೊಳ್ತೀವಲ್ಲ, ನಿಜವಾಗಿ ನಮಗೂ ಗರ್ವ. ನನ್ನ ತಂದೆ ತಾಯಿ ಆಕೆ ತುಂಬಾ ಸಲ ಭೀಷ್ಮ ಪಂಚಕ ಮಾಡಿಬಿಟ್ಟಿದ್ದೆ. ಭೀಷ್ಮ ಪಂಚಕ ಲೆಕ್ಕವೇ ಇಲ್ಲ. ಭೀಷ್ಮ ಪಂಚಕ ಒಂದ್ಸಲ ಮಾಡೋದೇ ಕಷ್ಟ, ತುಂಬಾ ಸಲ ಮಾಡಿಬಿಟ್ಟಿದ್ರು. ಅನೇಕ ವ್ರತಗಳು, ಎಲ್ಲ ಉಪವಾಸ, ನಿಯಮ, ತೀರ್ಥಯಾತ್ರೆ, ತಿರುಗಿದ್ದೆ ಎಲ್ಲ ಮಾಡಿದ್ದೆ. ಹಾಗಂತ ಮತ್ತು ಜ್ಞಾನ ಇಲ್ಲದೇ ಇಲ್ಲ. ಇಡೀ ಹರಿಕಥಾನುಸಾರ ಬಾಯಿಪಾಠ, ಚಿಂತನೆ, ಮಂಥನ ಎಲ್ಲ ನಡೀತಾ ಇದೆ. ವಿಶೇಷ ಎಲ್ಲ ಪಡ್ಕೊಂಡಿದ್ದಾಳೆ ಆಕೆ. ಒಂದು ಸಲ ಒಬ್ಬರು ಗುರುಗಳು ಬಂದ್ರೆ ಮನೆಗೆ ಮಾಮೂಲಾಗಿ ಬಂದಿದ್ದಾರೆ, ಆಕೆ ಕೇಳ್ಕೊಳ್ತಾ ಇದ್ದಾಳೆ. ನಿಮಗೆ ಗೊತ್ತಾಯ್ತು, ನಾ ಚಿಕ್ಕ ಹುಡುಗರು ತೊಡೆಯ ಮೇಲೆ ಕೂಡಿಸಿಕೊಂಡು ನಮಗೆಲ್ಲ ಹೇಳಿದ್ದೀವಿ. ನಾನಂದ್ರೆ ಬಹಳ ಇಷ್ಟ, ಕೊನೆ ಮೊಮ್ಮಗ ಅಂತ ಹೇಳಿ ಈ ಹಾದಿಯಲ್ಲಿದ್ದವ ಅಂತ ನನ್ನ ತಲೆ ಮೇಲೆ ಕೈಯಿಟ್ಟು ಹೇಳ್ತಾ ಇದ್ರು. ಅಲ್ಲಿ ಅವರಿಗೆ ಮನಸ್ಸಿನಲ್ಲಿ ಇಷ್ಟು ಸಾಧನೆ ಅಂತ ನಡೀತಾ ಇದೆ, ಇದು ದೇವರ ಹತ್ರ ಹೋಗ್ತಾ ಇದೆಯಾ, ನಾನು ನಿಜವಾದ ಹಾದಿಯಲ್ಲಿ ಬರ್ತಾ ಇದ್ದೇನಾ, ಹಂಬಲ ಇದೆ, ಗೊತ್ತು ಹಾದಿ ಹೋಗ್ತಾ ಇದೆ, ಆದರೆ ಇನ್ನ ಎಲ್ಲೋ ಕದಲುತ್ತಾ ಇದೆ ಕೂಡ. ಅದಕ್ಕೆ ಒಬ್ಬರು ಗುರುಗಳು ಮನೆಗೆ ಬಂದಾಗ ಅವರು ಗಲಗಲಿ ನರಸಿಂಹಾಚಾರ್ಯರು ಅಂತ ಮಹಾನುಭಾವರು, ಅವರು ಅವರ ಪರಿಚಯ ಮಾಡಿಕೊಡಬೇಕಾದ್ರೆ ದಿನಾಗ್ಲೂ ಸಮಯ ಆಯ್ತಾ? ಆರೂವರೆ ಆಯ್ತಾ? ಒಂದು ನಿಮಿಷ ಹೇಳಿಬಿಡುತ್ತೇನೆ. ಶತಕುಂಭ ಸ್ನಾನ ಮಾಡುವರು, 100 ಕೊಡ ಸ್ನಾನ ಮಾಡ್ತಿದ್ರಂತೆ. ಹೇಗಿರಬೇಕು ಅಂದ್ರೆ ಹಾಕುವವ ಎಲ್ಲಿ ಕೈ ಸುಡುತ್ತೋ ಅಂತ ಇಕ್ಕಳದಿಂದ ಕುದಿಯೋ ನೀರು ಕೊಡದಿಂದ ಸುರಿಬೇಕು. ಆಮೇಲೆ 108 ಒಂದೇ ಸಲ ಸುರಿಬೇಕು, ಸರ ಸರ ಸರ, ಮತ್ತು ಗ್ಯಾಪ್ ಬಿಡಬಾರದು. ಸುಮ್ಮನೆ ಹೇಳಿದಷ್ಟೆ, ಬಹಳ ಚಿಂತನ ಜ್ಞಾನ ಹೋದು. ಅವರು ಮನೆಗೆ ಬಂದಿದ್ದಾರೆ, ಅವರ ಸೇವಾ ಮಾಡ್ತಾ ಇದ್ದಾಳೆ. ಮನಸ್ಸಲ್ಲಿ ಅಂದುಕೊಂಡದ್ದು, ನನಗೆ ಒಳ್ಳೆ ಎಲ್ಲ ಗುರುಗಳು ಸಿಕ್ಕಿದ್ದಾರೆ, ನನ್ನ ಒಳಗಿಂದ ನೋಡಿ ಹೇಳುವ ಗುರುಗಳು ಬೇಕು ಅಂತ ಕೇಳಿಕೊಂಡಾಗ ಅವತ್ತು ಆಕೆಗೆ ಸ್ವಪ್ನ. ಸ್ವಪ್ನದಲ್ಲಿ ಆ ಗುರುಗಳು ಬಂದಿದ್ದಾರೆ, ಅವರ ಪಾದ ಹತ್ತಿರ ನಮಸ್ಕಾರ ಮಾಡಿ ನನ್ನ ಸಾಧನೆ ಎಷ್ಟಾಯಿತು ಅಂತ ಕೇಳುತ್ತಾ ಇದ್ರೆ ಸ್ವಪ್ನದಲ್ಲಿ ಅವರು ಹೇಳುತ್ತಾ ಇದ್ದಾರೆ, ಇನ್ನ ಏನು ಇಷ್ಟೆಲ್ಲ ವ್ರತಗಳು ಅನುಷ್ಠಾನ ಮಾಡಿದ ವ್ಯಕ್ತಿಗೆ ಹೇಳಿದ್ದು, ಇನ್ನ ನಿನಗೆ ದೇವರ ಮೇಲೆ ದೃಢವಾದ ನಂಬಿಕೆಯೇ ಬರಲಿಲ್ಲ, ಗತಿಯೇನಾಗ್ಬೇಕು. ಬೆಳಿಗ್ಗೆದು ದಿಗ್ಭ್ರಾಂತಿಯಲ್ಲಿ ಕೂತಿದ್ದು, ಇಷ್ಟು ಕಾಲ ಇಷ್ಟು ವ್ರತಗಳು ಆಯಿತು, ಇನ್ನ ಒಳಗೆ ಗಟ್ಟಿ ಆಗಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲಲ್ಲ, ಈ ಸ್ವಪ್ನ ಹೀಗಾಯಿತು ಅಂತ ಎದುರಿಗೆ ಬೆಳಿಗ್ಗೆದ್ದು ಜಪ ಕೂತಿದ್ದಾರೆ. ಅವರು ಸ್ವಪ್ನದಲ್ಲಿ ಅವರೇ ಬಂದಿರ್ತಾರೇನೋ, ಇಲ್ಲಲ್ಲ, ಹೋಗಿ ನಮಸ್ಕಾರ ಮಾಡಿ ಹೀಗೆ ತಲೆ ಎತ್ತಿ ನೋಡಿದ ಕೂಡಲೇ ಅವರು ಥಟ್ಟನೆ, ಸ್ವಪ್ನ ಆಯಿತಾ, ಉತ್ತರ ಬಂತ, ಈ ಹಾದಿ ಹಿಡಿಯಬೇಕು ಅಂತ ಅವತ್ತು ಉಪದೇಶ ಕೊಟ್ಟದ್ದು. ಅವತ್ತಿನಿಂದ ಅಷ್ಟರವರೆಗೂ ಆಕೆ ಮಾಡಿದ ಸಾಧನೆಗೆ ಇಡೀ ಜಗತ್ತು ತಲೆ ತೂಗ್ತಾ ಇತ್ತು. ಗುರುಗಳು ತೂಗ್ಲಿಲ್ಲ, ಗುರುಗಳು ಹೇಳಿದ ಮೇಲೆ ಒಳಗಿದ್ದವರು ತೂಗುವಂತಹ ಸಾಧನೆ ನಂತರ ಶುರುವಾಯಿತು ಆಕೆದು. ಮತ್ತೆ ನಮ್ಮಪ್ಪ ಅಡೇನು ಹೋಗ್ತಾನೆ, ಅದಕ್ಕೆ ಹೇಳುತ್ತಾರೆ ಅಂಥ ನಮ್ಮ ಒಳಗೇ ಹೊಕ್ಕು ನೀವು ಹೀಗಿದ್ದೀರಾ ಅಂತ ಹೇಳಿ ತೋರುವಂತಹ ಗುರುಗಳನ್ನ ಪಡೀಬೇಕಂತೆ. ಸಿಗ್ತಾರೋ ಇಲ್ಲ ನೋಡೋಣ, ಪಡೀಬೇಕೆಂಬ ಆಸೆ ಆದರೂ ಹುಟ್ಟಬೇಕಲ್ಲ, ಆಸೆಯೂ ಹುಟ್ಟದೆ ಕೂತಿದ್ದೇವೆ. ಮತ್ತೆ ಆಸೆ ಹುಟ್ಟಿಸುತ್ತೀರಾ, ನಮ್ಗೆ ಯಾರು ಕೊಡ್ತಾರೆ? ಅಂಥ ಗುರುಗಳನ್ನು ಒಳಗಿರುವ ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರನ್ನ ಕೇಳಿಕೊಂಡ್ರೆ ಅಂಥವರನ್ನು ನಮಗೆ ತೋರಿಕೊಡ್ತಾರೆ. ನಿಮಗೆ ಶ್ರೀಕೃಷ್ಣ
ಆಗೋದಿಲ್ಲ.